ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಆವೃತ್ತಿ ನಿಮ್ಮ ಮಧ್ಯದಲ್ಲಿ ಬಂದು ದೈವ ಸಂದೇಶವನ್ನು ನೀಡಲಿಕ್ಕೆ ಕರ್ತನು ಕೊಟ್ಟಂತ ಕೃಪೆ ನೆನೆಸಿ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ಒಂದು ಕಥೆಯನ್ನು ಹೇಳುವುದರ ಮುಖಾಂತರವಾಗಿ ಈ ದಿವಸ ಸಂದೇಶವನ್ನು ನಾನು ಪ್ರಾರಂಭಿಸಲಿಕ್ಕಿದ್ದೇನೆ. ಒಬ್ಬನೊಬ್ಬ ವ್ಯಕ್ತಿ ರೈಲು ಗಾಡಿಯನ್ನು ಚಲಿಸುವ ಚಾಲಕನಾಗಿದ್ದನು. ಆತನಿಗೆ ಹೆಂಡತಿ ಮತ್ತು 5 ವರ್ಷದ ಮಗನು ಬಿದ್ದನು. ಅವರ ಮನೆ ರೈಲು ಹಳಿಗೆ ಬಹಳ ಹತ್ತಿರವಿದ್ದಿತ್ತು. ಪ್ರತಿದಿನ ರೈಲು ವೇಗವಾಗಿ ಆ ಪಟ್ಟಿಗಳು ಅಥವಾ ಹಳಿಗಳ ಮೇಲೆ ಹೋಗುತ್ತಿರುವಾಗ ತಾಯಿ ತನ್ನ ಮಗನೊಂದಿಗೆ ತನ್ನ ಮನೆಯ ಮುಂದೆ ನಿಲ್ಲುತ್ತಿದ್ದಳು. ಪ್ರತಿ ಸಾರಿ ಮನೆ ಮುಂದೆ ಆ ರೈಲು ಹಾದು ಹೋಗುವಾಗೆಲ್ಲ ತಂದೆ ತನ್ನ ಹೆಂಡತಿ ಮತ್ತು ಮಗನನ್ನು ನೋಡಿ ಕೈಯಾಡಿಸುತ್ತಿದ್ದನು. ಒಂದು ದಿನ ಹೆಂಡತಿ ಮನೆ ಕೆಲಸದಲ್ಲಿ ತೊಡಗಿದ್ದಾಗ ರೈಲು ಬರುವ ಸಮಯವಾಯಿತು. ಮಗ ಯೋಚಿಸಿದ, ಇಂದು ನಾನು ರೈಲಿನ ಹತ್ತಿರ ಹೋಗಿ ತಂದೆ ಜೊತೆ ಪ್ರಯಾಣ ಮಾಡುವೆ ಎಂಬುದಾಗಿ. ತಾಯಿಗೆ ಗೊತ್ತಿಲ್ಲದಂತೆ ಮಗ ರೈಲು ಬರುತ್ತಿದ್ದ ಆ ಹಳಿಗಳ ಮಧ್ಯೆ ನಿಂತು ಎರಡೂ ಕೈಗಳನ್ನು ಮೇಲೆತ್ತಿ ನಿಂತಿದ್ದ. ರೈಲು ಬಹು ವೇಗವಾಗಿ ದೂರದಿಂದ ಬರುತ್ತಿತ್ತು. ಮಗನು ಆ ರೈಲಿನ ಹಳಿಗಳ ಮೇಲೆ ನಿಂತಿರುವುದನ್ನು ತಂದೆ ನೋಡಿದ. ವೇಗದಿಂದ ಬರುವ ರೈಲನ್ನು ತಕ್ಷಣವೇ ನಿಲ್ಲಿಸಲು ಸಾಧ್ಯವಿಲ್ಲ ಎಂಬುದು ನಿಮಗೆ ಗೊತ್ತಿರಬಹುದಲ್ಲ ಪ್ರಿಯರೇ. ಒಂದು ವೇಳೆ ನಿಲ್ಲಿಸಿದರೆ ದೊಡ್ಡ ಅಪಘಾತವೇ ಸಂಭವಿಸುತ್ತದೆ. ತಂದೆಗೆ ಬಹಳ ವೇದನೆ ಆಯಿತು. ಒಂದು ಕಡೆ ಆತ ತಂದೆ, ಮತ್ತೊಂದು ಕಡೆ ಆತನು ರೈಲಿನ ಚಾಲಕ. ಆತನು ಯೋಚಿಸಿದ, ಒಂದು ವೇಳೆ ನನ್ನ ಮಗನನ್ನು ಉಳಿಸಲು ಹೋದರೆ ರೈಲು ಈ ಹಳಿ ತಪ್ಪಿ ಅನೇಕರು ಸಾಯುವರು. ಜನರನ್ನು ಉಳಿಸಲು ಹೋದರೆ ಮಗ ಸಾಯುತ್ತಾನೆ. ತಂದೆಯ ತಳಮಳವನ್ನು ಒಮ್ಮೆ ಆಲೋಚಿಸಿ ನೋಡ್ರಿ ಪ್ರಿಯರೇ. ಕಡೆಗೆ ತಂದೆ ತೀರ್ಮಾನಿಸಿದ, ನನ್ನ ಮಗ ಸಾಯಲಿ, ಬದಲಾಗಿ ಅನೇಕರ ಜೀವ ಉಳಿತದೆ. ವೇಗವಾಗಿ ಬರುತ್ತಿದ್ದ ರೈಲು ಹಳಿಯ ಮೇಲೆ ಕೈ ಎತ್ತಿಕೊಂಡು ನಿಂತಿದ್ದ ಮಗನ ಮೇಲೆ ಹಾದು ಹೋಯಿತು. ಈ ಕಥೆ ಮುಖಾಂತರ ನಾನು ನಿಮಗೆ ಏನು ಹೇಳಲು ಬಯಸುತ್ತಿದ್ದೇನೆ ಗೊತ್ತೇ ಪ್ರಿಯರೇ? ಗಮನವಿಟ್ಟು ಕೇಳಿ. ದೇವರ ವಾಕ್ಯ ಹೇಳುತ್ತದೆ, ನೀತಿವಂತನು ಯಾರೂ ಇಲ್ಲ, ಒಬ್ಬನೂ ಇಲ್ಲ. ಪ್ರತಿಯೊಬ್ಬರೂ ಪಾಪ ಮಾಡಿ ದೇವರಿಂದ ದೂರ ಹೋಗಿದ್ದಾರೆ. ಪಾಪಕ್ಕೆ ದಂಡನೆ ನಿತ್ಯ ನರಕ. ಯಾವುದೇ ಪಾಪ ಮಾಡಿದ್ದರೂ ಅವನಿಗೆ ಸಿಕ್ಕುವ ದಂಡನೆ ನರಕದಲ್ಲಿರುವ ಆರದ ಬೆಂಕಿ. ಆದರೆ ದೇವರೇನು ಮಾಡಿದ? ದೇವರು ಲೋಕವನ್ನು ಬಹಳವಾಗಿ ಪ್ರೀತಿ ಮಾಡಿದ್ರಿಂದ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ. 2000 ವರ್ಷಗಳ ಹಿಂದೆ ಕರುಕಟ್ಟಿದ ಕೊಟ್ಟಿಗೆಯೊಳಗೆ ಸತ್ಯದೇವರು ಜನಿಸಿದ. ಆತನ ಹೆಸರು ಯೇಸು. ಆತನ ಜನನ ಬಹಳ ವಿಶೇಷ. ಮರಿಯಳೆಂಬ ಕನ್ನಿಕೆಯಲ್ಲಿ ಆತ ಜನಿಸಿದ. ಮರಿಯಳ ಗರ್ಭದಲ್ಲಿ ದೇವರು ಶಿಶುವನ್ನು ಇಟ್ಟನು. ಈ ಕನ್ಯೆ ಹೀಗಾಗಿ ಯೇಸು ಎಂಬ ಗಂಡು ಮಗುವಿಗೆ ಜನ್ಮವಿತ್ತಳು. ಯೇಸು 30 ವರ್ಷಗಳ ತನಕ ತನ್ನ ಈ ಮನೆಯಲ್ಲಿ ವಾಸ ಮಾಡಿದ. ಆತನಿಗೆ 30 ವರ್ಷವಾದಾಗ ಸೇವೆ ಪ್ರಾರಂಭಿಸಿದ. ಆತನು ಒಳ್ಳೆಯ ಜನರನ್ನು ರಕ್ಷಿಸಲು ಬರಲಿಲ್ಲ, ಪಾಪಿಗಳನ್ನು ರಕ್ಷಿಸಲು ಬಂದಿದ್ದೇನೆ ಎಂದು ಹೇಳಿದ. ಯೇಸು ಕೆಟ್ಟ ಕಠಿಣ ಹೃದಯವನ್ನು ಮಾರ್ಪಾಡು ಮಾಡಿ ನೂತನ ಮತ್ತು ಪ್ರೀತಿಸುವ ಹೃದಯವನ್ನಾಗಿ ಮಾಡಲು ಬಂದನು. ಆತನ ಬಳಿ ಬಂದವರ ಪಾಪವನ್ನು ಆತನು ಕ್ಷಮಿಸಿದನು. ಆತನು ವ್ಯಾಧಿಯಸ್ಥರನ್ನು ಗುಣಪಡಿಸಿ ಅನೇಕ ಅದ್ಭುತಗಳನ್ನು ಮಾಡಿದನು. ಎಲ್ಲ ಕೆಟ್ಟ ಕಾರ್ಯ ಮತ್ತು ಆಲೋಚನೆಗಳನ್ನು ದ್ವೇಷಿಸಿ ಬಿಟ್ಟು ಬಿಡುವಂತೆ ಕಲಿಸಿದನು. ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುವುದರ ಮುಖಾಂತರ ನೂತನ ಜೀವಿತವನ್ನು ಪ್ರಾರಂಭಿಸುವಂತೆ ಪ್ರಚೋದಿಸಿದನು. ತನ್ನ 33.5 ವರ್ಷದಲ್ಲಿ ಒಂದು ದಿನ ತೋಟವೊಂದರಲ್ಲಿ ಪ್ರಾರ್ಥಿಸುತ್ತಿದ್ದಾಗ ಆ ದೇಶದ ಅಧಿಕಾರಿಗಳು ಆತನನ್ನು ಬಂಧಿಸಿದರು. ಯಾಕೆಂದರೆ ಯೇಸು ಅವರ ಕೆಟ್ಟ ಕೃತ್ಯಗಳು ಮತ್ತು ಕಪಟತ್ವವನ್ನು ಬಹಿರಂಗಪಡಿಸಿದನು. ಯೇಸುವನ್ನು ಬಂಧಿಸಿದ ನಂತರ 7 ಸಭಾಂಗಣಗಳಲ್ಲಿ ಆತನನ್ನು ಪ್ರಶ್ನಿಸಿದರು. ಪ್ರತಿಯೊಂದು ನ್ಯಾಯ ಸಭಾಂಗಣದಲ್ಲಿಯೂ ಎಲ್ಲರೂ ಹೇಳಿದ ಮಾತು, ಈತನಲ್ಲಿ ನಾವು ಯಾವ ತಪ್ಪನ್ನು ಕಾಣಲಿಲ್ಲ ಎಂಬುದಾಗಿ. ಆದರೆ ಅವರು ಅವನನ್ನು ಕೊಲ್ಲಲು ಬಯಸಿದರು ಪ್ರಿಯರೇ. ಆತನನ್ನು ಕೊರಡೆಗಳಿಂದ ಹೊಡೆದರು, ಮುಖದ ಮೇಲೆ ಉಗಿದರು, ಗುದ್ದಿದರು, ಮುಳ್ಳಿನ ಕಿರೀಟ ಮಾಡಿ ತಲೆಯ ಮೇಲೆ ಇಟ್ಟು ಬೆತ್ತದಿಂದ ಹೊಡೆದರು, ಮರದ ಶಿಲುಬೆಯನ್ನು ಹೊರುವಂತೆ ಮಾಡಿದರು. ಒಂದು ಗುಡ್ಡದ ಮೇಲೆ ಕರೆದೊಯ್ದು ಕೈ ಕಾಲುಗಳಿಗೆ ಮೊಳೆಗಳನ್ನು ಜಡಿದು ಶಿಲುಬೆಗೆ ಹಾಕಿದರು. ರಕ್ತಸಿಕ್ತವಾಗಿದ್ದ ಯೇಸು ಆಗ ಅಂದದ್ದು, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂಬುದಾಗಿ. ಯೇಸುವಿನ ಮರಣ ಆಕಸ್ಮಿಕವಲ್ಲ. ಆತನೇ ಹೇಳಿದ್ದಾನೆ, ನಾನು ಸೇವೆ ಮಾಡಿಸಿಕೊಳ್ಳಲಿಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಮತ್ತು ಇತರರಿಗೋಸ್ಕರ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದಿದ್ದೇನೆ ಎಂಬುದಾಗಿ. ಪಾಪ ಮಾಡುವುದರ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿ ಶಾಶ್ವತ ನರಕಕ್ಕೆ ಪಾತ್ರನಾಗಿದ್ದಾನೆ. ಯೇಸು ನಮಗೋಸ್ಕರ ಸತ್ತು ನಾವು ದೇವರೊಂದಿಗೆ ಶಾಶ್ವತವಾಗಿ ಬದುಕುವಂತೆ ನಿತ್ಯ ಜೀವಕ್ಕೆ ಪಾತ್ರರನ್ನಾಗಿ ಮಾಡಿದ್ದಾನೆ. ಇದು ದೇವರ ಯೋಚನೆ ಮತ್ತು ಉದ್ದೇಶವಾಗಿದೆ. ಇದು ಯೇಸುವಿನ ಮುಖಾಂತರ ನೆರವೇರಿಸಲ್ಪಟ್ಟಿತು. ಸಾಯುವುದಕ್ಕಾಗಿಯೇ ಜನಿಸಿದ ಏಕಮಾತ್ರ ವ್ಯಕ್ತಿ ಯೇಸು, ಅದು ಜನರಿಗೋಸ್ಕರ ಸಾಯುವುದಕ್ಕೆ. ಯೇಸು ಹುಟ್ಟುವುದಕ್ಕೆ 700 ವರ್ಷಗಳ ಹಿಂದೆ ಯೆಶಾಯನೆಂಬ ಪ್ರವಾದಿಯೊಬ್ಬನು ಜನರ ಪಾಪಗಳಿಗೆ ಬಲಿಯಾಗಿ ಒಬ್ಬ ವ್ಯಕ್ತಿಯು ಜನಿಸುತ್ತಾನೆ ಎಂದು ಬರೆದಿದ್ದಾನೆ. ಯೆಶಾಯನು ಹೇಳಿದಂತೆ ಈ ಮಾತುಗಳು ಸತ್ಯವೇದ ಎಂಬ ಪವಿತ್ರ ಗ್ರಂಥದಲ್ಲಿ ದಾಖಲಾಗಿದೆ. ಯೆಶಾಯನ ಪ್ರವಾದನೆ ಈ ರೀತಿ ದಾಖಲಾಗಿದೆ: ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಗೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನನ್ನ ಪ್ರಿಯರೇ ಕೇಳಿರಿ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಯೇಸು ಶಿಲುಬೆ ಮೇಲೆ ಹೇಳಿ ಸತ್ತನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಯಾಕೆ ಯಾರಿಗೋಸ್ಕರ ಸತ್ತನು? ನಾನು ಮತ್ತು ನೀವು ಮಾಡಿರುವ ಪಾಪಗಳಿಗೋಸ್ಕರ ಯೇಸು ಸತ್ತನು. ಪ್ರಿಯರೇ, 3ನೇ ದಿನದಲ್ಲಿ ಆತನು ವಿಜಯವೀರನಾಗಿ ಎದ್ದು ಬಂದನು. ನಾವು ಮೊದಲೇ ಕೇಳಿದಂತೆ ನಮ್ಮ ಪರಲೋಕದ ತಂದೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. ಈಗ ನಾವು ಏನು ಮಾಡಬೇಕು? ಯೇಸು ನನಗೋಸ್ಕರ ಸತ್ತನು ಮತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದನು ಎಂದು ನಂಬಬೇಕು. ಪಶ್ಚಾತ್ತಾಪಪಟ್ಟು ಪಾಪಗಳಿಂದ ಹೊರಬಂದು ದೇವರ ಕಡೆಗೆ ತಿರುಗಬೇಕು. ಯೇಸುವೇ, ನೀನೇ ನನ್ನ ಜೀವಿತದ ದೇವರು ಎಂದು ಬಾಯಿ ಮಾತಿನಿಂದ ಅರಿಕೆ ಮಾಡಬೇಕು. ನೀವು ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಯೇಸುವಿಗೆ ಒಪ್ಪಿಸಿಕೊಡಬೇಕು. ಯೇಸು ಹೇಳಿದ್ದು, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಮಾತ್ರವಲ್ಲ, ಆತನು ಹೀಗೂ ಹೇಳಿದ್ದಾನೆ, ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ, ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿರಿ, ಆಗ ನೀವು ಮತ್ತು ನಿಮ್ಮ ಕುಟುಂಬದವರು ರಕ್ಷಣೆಯನ್ನು ಹೊಂದುವಿರಿ. ಆತನನ್ನು ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವನ ಹೊಂದುವನು. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಇಂತಹ ರಕ್ಷಕನನ್ನು ಈ ದಿವಸ ಸ್ವೀಕರಿಸಲು ಸಿದ್ಧವಿರುವ ಪ್ರಿಯರೇ, ಹಾಗಾದರೆ ನಿಮ್ಮ ಜೀವಿತವನ್ನು ಈ ರಕ್ಷಕನಿಗೆ ಒಪ್ಪಿಸಿಕೊಡ್ರಿ. ಆತನು ನಿಮಗೆ ರಕ್ಷಣೆಯನ್ನು ಒದಗಿಸಿಕೊಡೋದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ.